ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ನನ್ನ ಸಂದೇಶಗಳನ್ನು ಪ್ರತಿ ವಾರ ನೀವು ಕೇಳಿಸಿಕೊಳ್ಳುತ್ತಾ ಇದ್ದೀರಲ್ಲ. ನಿಮ್ಮ ಜೀವಿತಕ್ಕೆ ಬೇಕಾದ ಆಹಾರದ ಬಗ್ಗೆ ಮಾತನಾಡುತ್ತಿದ್ದೇನೆ. ಯಾವುದೇ ಒಂದು ಮತದ ಬಗ್ಗೆ ನಾನು ಮಾತನಾಡುತ್ತಿಲ್ಲ. ಪವಿತ್ರ ಗ್ರಂಥವಾದ ಸತ್ಯವೇದ ಹೇಳುತ್ತದೆ, ಮನುಷ್ಯನು ತನ್ನ ಹೊಟ್ಟೆಗೆ ಆಹಾರ ಸೇವಿಸುವುದರಿಂದ ಮಾತ್ರ ಬದುಕುವುದಿಲ್ಲ, ಬದಲಾಗಿ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ. ನಮ್ಮ ದೇಹವು ಎಷ್ಟರ ಮಟ್ಟಿಗೆ ಆಹಾರ ಬಯಸುತ್ತದೋ ಅದೇ ರೀತಿಯಲ್ಲಿ ಆತ್ಮವೂ ಸಹ ಆಹಾರ ಬಯಸುತ್ತದೆ. ಈ ಆಹಾರದ ಬಗ್ಗೆ ನಾನು ಮಾತನಾಡುತ್ತಿರುವುದು ಅದು ಬೇರೆ ಯಾರೂ ಅಲ್ಲ, ಆ ಆಹಾರ ಯೇಸು. ಪರಲೋಕದಿಂದ ಬಂದ ಆಹಾರ ನಾನೇ ಎಂಬುದಾಗಿ ಯೇಸು ಹೇಳಿದ್ದಾನೆ. ಆತನು ಮಾತನಾಡಿದ ಪ್ರತಿಯೊಂದು ಮಾತಿನಿಂದ ನಾವು ಬದುಕಬೇಕು. ಯೇಸು ಮಾನವನಾಗಿ ಭೂಲೋಕದಲ್ಲಿದ್ದಾಗ ಹೇಳಿದ್ದು, ಪರಲೋಕದಿಂದ ಬಂದ ಆತನನ್ನು ದೇವರೆಂದು ನಂಬಿ ಆತನ ಮಾತನ್ನು ಕೇಳುವ ಪ್ರತಿಯೊಬ್ಬರೂ ಬೇರೆಯವರಿಗಿಂತ ಹೆಚ್ಚಿನ ಆನಂದವನ್ನು ಕಾಣುವರು ಎಂಬುದಾಗಿ. ಆ ಆನಂದವನ್ನು ಯಾವ ಮನುಷ್ಯನಾಗಲಿ ಪರಿಸ್ಥಿತಿಯಾಗಲಿ ಯಾರಿಂದಲೂ ತೆಗೆಯಲು ಸಾಧ್ಯವಿಲ್ಲ. ಪ್ರಪಂಚವು ಕಂಡ ದೊಡ್ಡ ಕ್ರಾಂತಿಕಾರಿ ವ್ಯಕ್ತಿ ಯೇಸು ಪ್ರಿಯರೇ. ಯಾಕೆಂದರೆ ಮಾನವನನ್ನು ಆಂತರ್ಯದಿಂದ ಬದಲಾಯಿಸಲು ಆತನು ಬಂದನು. ಆತನು ನಂಬುವ ಪ್ರತಿಯೊಬ್ಬನಿಗೂ ಪರಿಪೂರ್ಣ ಜೀವಿತವನ್ನು ಒದಗಿಸಲು ಬಂದನು. ಒಬ್ಬ ಬಲಶಾಲಿ ವ್ಯಕ್ತಿ ಒಂದು ಮರದ ದಿಮ್ಮೆಯನ್ನು ಸುಲಭವಾಗಿ ಎತ್ತಬಲ್ಲನು. ಆದರೆ ಆಸ್ಪತ್ರೆಯಲ್ಲಿ ಮಲಗಿರುವ ಒಬ್ಬ ರೋಗಿ ಬಹುಶಃ ತನ್ನ ಬೆರಳುಗಳನ್ನು ಆಡಿಸಬಹುದು, ಸ್ವಲ್ಪ ಮಾತನಾಡಬಹುದು. ಇಲ್ಲಿ ನೋಡಿ, ಇಬ್ಬರಿಗೂ ಜೀವವಿದೆ. ಆದರೆ ಆಸ್ಪತ್ರೆಯಲ್ಲಿರುವ ರೋಗಿಗೆ ಬಲಶಾಲಿ ವ್ಯಕ್ತಿಗಿಂತ ಕಡಿಮೆ ಶಕ್ತಿ ಇದೆ. ಅದೇ ರೀತಿ ತನ್ನನ್ನು ಹೊಡೆಯುವ, ಕೀಳಾಗಿ ಕಾಣುವ ವ್ಯಕ್ತಿಯನ್ನು ಪ್ರೀತಿಸಿ ಕ್ಷಮಿಸುವ ವ್ಯಕ್ತಿ ಇರಬಹುದು. ಮತ್ತೊಬ್ಬ ವ್ಯಕ್ತಿ ತಾನು ಇಂತಹ ವೇದನೆ ಅನುಭವಿಸುವಾಗ ಮನನೊಂದು ಅದನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬಹುದು. ಇಲ್ಲಿ ಪ್ರೀತಿಸಿ ಕ್ಷಮಿಸುವ ವ್ಯಕ್ತಿ ಹೆಚ್ಚು ಆತ್ಮೀಕ ಜೀವಿತವನ್ನು ಹೊಂದಿರುತ್ತಾನೆ. ಆದರೆ ಮನನೊಂದುಕೊಳ್ಳುವ ವ್ಯಕ್ತಿಯ ಜೀವಿತ ಆತ್ಮಿಕವಾಗಿ ಅಂತಹ ಮಟ್ಟ ಮುಟ್ಟಿರುವುದಿಲ್ಲ. ಯೇಸು ಪ್ರತಿಯೊಬ್ಬ ಮಾನವನಿಗೂ ಒಬ್ಬ ಮಾದರಿ ವ್ಯಕ್ತಿಯಾಗಿ ತನ್ನನ್ನು ತೋರ್ಪಡಿಸಿಕೊಂಡನು. ಆತನು ದೇವರಾಗಿದ್ದು ಮಾನವನ ರೂಪವನ್ನು ಧರಿಸಿ ದೇವರ ರಾಜ್ಯದ ಬಗ್ಗೆ ಪ್ರಸಂಗಿಸುತ್ತಾ ಜೀವಿಸಿದನು. ಮಾನವನಿಂದ ಹೊಗಳಿಕೆ, ಮಹಿಮೆ ಅಥವಾ ಯೋಗ್ಯತಾ ಪತ್ರವನ್ನು ಎಂದಿಗೂ ಅಪೇಕ್ಷಿಸಲಿಲ್ಲ. ಕಾರಣ ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಆತನು ಬಲ್ಲವನಾಗಿದ್ದನು. ಆತನು ದೇವರ ಮಹಿಮೆಯನ್ನು ಹೊಂದಿದವನಾಗಿ ಭೂಲೋಕದಲ್ಲಿ ಜೀವಿಸದೆ ಬದಲಾಗಿ ಒಬ್ಬ ಸಾಧಾರಣ ಬಡ ಮನುಷ್ಯನಾಗಿ ಬದುಕಿದನು. ಯೇಸು ತಾನು ಬೋಧಿಸಿದ ರೀತಿಯಲ್ಲೇ ಬದುಕಿದನು. ನಿಮ್ಮನ್ನು ಹಿಂಸಿಸುವವರನ್ನು ಕ್ಷಮಿಸಿರಿ ಎಂದು ಆತನು ಬೋಧಿಸಿದನು. ಪ್ರಿಯರೇ, ನೀವು ಅದನ್ನು ಮಾಡಲಿಕ್ಕೆ ಸಾಧ್ಯವೇ? ಯೇಸುವಿಲ್ಲದೆ ಇದನ್ನು ಖಂಡಿತ ಮಾಡಲು ಸಾಧ್ಯವಿಲ್ಲ. ಅನೇಕರು ದ್ವೇಷ ತೀರಿಸಿಕೊಳ್ಳುತ್ತಾರೆ, ಕೆಲವರು ಅದು ಸಾಧ್ಯವಾಗದೆ ಸುಮ್ಮನಿರುತ್ತಾರೆ, ಮತ್ತೆ ಕೆಲವರು ಮನುಷ್ಯರಿಂದ ಹೊಗಳಿಕೆ ಗಿಟ್ಟಿಸಿಕೊಳ್ಳಲು ಕ್ಷಮಿಸಿದಂತೆ ನಟಿಸುತ್ತಾರೆ. ಆದರೆ ಅವರ ಹೃದಯದಲ್ಲಿ ದ್ವೇಷ ಮತ್ತು ಕೆಟ್ಟ ಆಲೋಚನೆಗಳಿಂದ ತುಂಬಿರುತ್ತಾರೆ. ಆದರೆ ಯೇಸು ಸಾಯುವ ಮುನ್ನ ಶಿಲುಬೆಯಲ್ಲಿ ನೇತಾಡುತ್ತಿದ್ದಾಗ ಏನು ಮಾಡಿದ ಗೊತ್ತೇ? ಆತನು ಹೇಳಿದ, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದೇವೆಂಬುದನ್ನು ಅರಿಯರು ಎಂಬುದಾಗಿ. ತನ್ನನ್ನು ಹಿಂಸಿಸಿದವರನ್ನು ಯೇಸು ಪ್ರೀತಿಸಿದನು. ಯೇಸು ಪುನರುತ್ಥಾನ ಹೊಂದಿದ ನಂತರ ದೇವರಿಂದ ಬಂದ ಪವಿತ್ರಾತ್ಮನ ಶಕ್ತಿ ಹೊಂದಿದ ಆತನ ಶಿಷ್ಯರು ಆತನನ್ನು ಹಿಂಸಿಸಿ ಕೊಂದ ಜನರನ್ನೂ ಸೇರಿ ಎಲ್ಲರಿಗೂ ಯೇಸುವನ್ನು ಕುರಿತು ಬೋಧಿಸತೊಡಗಿದರು. ಆಗ ಜನರು ಮಾನಸಾಂತರ ಹೊಂದಿ ಯೇಸುವನ್ನು ಕರ್ತನನ್ನಾಗಿಯೂ ರಕ್ಷಕನನ್ನಾಗಿಯೂ ಸ್ವೀಕರಿಸಿದ್ರಿಂದ ಯೇಸು ಅವರ ಹೃದಯವನ್ನು ಪ್ರವೇಶಿಸಿದನು. ಹೀಗೆ ಯೇಸು ಅವರನ್ನು ಕ್ಷಮಿಸಿದ್ದು ಮಾತ್ರವಲ್ಲ, ಅವರನ್ನು ಪ್ರೀತಿಸಿ ತನ್ನ ಮಕ್ಕಳಾಗಿ ಅಂಗೀಕರಿಸಿದನು. ಪ್ರಿಯರೇ, ಯೇಸುವಿನ ಪ್ರೀತಿಯ ಉದ್ದ, ಅಗಲ, ಎತ್ತರ ಮತ್ತು ಆಳವನ್ನು ಊಹಿಸಲಿಕ್ಕೆ ಸಾಧ್ಯವೇ? ಅದು ಅಳತೆಗೆ ಮೀರಿದ್ದು. ಪ್ರಿಯರೇ, ಆತನು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ ಎಂದು ಅಳೆದು ನೋಡುವುದಕ್ಕೆ ಪ್ರಯತ್ನಿಸುವುದು ಒಳ್ಳೆಯದೇ. ಆತನ ಪ್ರೀತಿ ಅಪರಿಮಿತ. ಯೇಸು ಹೇಳಿದ್ದೇನೆಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲಿರುವ ಪಟ್ಟಣವು ಮರೆಯಾಗಿರುವುದಿಲ್ಲವಷ್ಟೇ. ಯೇಸು ಲೋಕಕ್ಕೆ ಬೆಳಕಾಗಿ ಬಂದನು. ಆತನೇ ನಿಜವಾದ ಬೆಳಕಾಗಿ ಇದ್ದವನೂ ಇರುವವನೂ ಆಗಿದ್ದಾನೆ. ನಾವು ಆತನಿಂದ ಬೆಳಕನ್ನು ಪಡೆಯಬೇಕು. ಆತನೇ ಲೋಕದ ಬೆಳಕಾಗಿರಲು ಹೇಗೆ ಸಾಧ್ಯ? ಬೆಳಕು ಎಲ್ಲವನ್ನು ಬಯಲು ಮಾಡುತ್ತದೆ. ಜನರು ಆತ್ಮೀಕವಾಗಿ ಕತ್ತಲೆಯ ಜೀವಿತವನ್ನು ಜೀವಿಸುತ್ತಿದ್ದಾರೆಂದು ಯೇಸು ಜನರಿಗೆ ಪ್ರಕಟ ಮಾಡಿ ತನ್ನ ಮುಖಾಂತರ ದೇವರನ್ನು ಕಂಡುಕೊಳ್ಳುವ ಮಾರ್ಗವನ್ನು ಬೋಧಿಸಿದನು. ಆತನ ಜೀವಿತವು ಕನಿಕರ ಮತ್ತು ಕರುಣೆಯಿಂದ ಕೂಡಿರುವಂಥದ್ದಾಗಿದೆ. ಆತನ ಬಳಿ ಬಂದ ಜನರನ್ನು ಆತನು ಸ್ವಸ್ಥಗೊಳಿಸಿದನು. ಅವರು ಕುಷ್ಠರೋಗಿಗಳಾಗಿದ್ದರು, ಪಾರ್ಶ್ವವಾಯು ರೋಗಿಗಳಾಗಿದ್ದರು, ಮೂರ್ಛೆ ರೋಗಿಗಳಾಗಿದ್ದರು. ಹೀಗೆ ಅನೇಕ ಸತ್ತವರನ್ನು ಸಹ ಆತನು ಎಬ್ಬಿಸಿದನು. ಅನೇಕ ಸಾರಿ ಬಹಳ ಆಯಾಸಗೊಂಡಿದ್ದರೂ ಜನರು ಆತನನ್ನು ಹುಡುಕಿಕೊಂಡು ಬಂದಾಗ ತನ್ನ ವಿರಾಮವನ್ನು ಮರೆತು ಆ ರೋಗಿಗಳನ್ನು ಗುಣಪಡಿಸಿದನು. ಗುಣ ಹೊಂದಿದ ಕೆಲವರು ಉಪಕಾರ ನೆನೆಸದವರಾಗಿರುತ್ತಾರೆ ಎಂದು ಆತನು ಮೊದಲೇ ತಿಳಿದವನಾಗಿದ್ದರೂ ಸಹ ಕರುಣೆಯಿಂದ ಅವರನ್ನು ಗುಣಪಡಿಸಿದನು. ಆತನಂತೆಯೇ ನಾವು ಇರಬೇಕೆಂದು ಆತನು ಬೋಧಿಸಿದನು. ನಿಮ್ಮನ್ನು ಶಪಿಸುವರಿಗೋಸ್ಕರ ಪ್ರಾರ್ಥಿಸಿರಿ ಎಂದು ಹೇಳಿಕೊಟ್ಟಂತೆಯೇ ಆತನು ನಡೆದನು. ನಿಮ್ಮನ್ನು ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೆ ಕೊಡಿರಿ ಎಂದು ಬೋಧಿಸಿದನು. ಇಂದು ಜನರು ತಾವೇ ಕೆಟ್ಟವರಾಗಿದ್ದರೂ ಬೇರೆಯವರನ್ನು ತೀರ್ಪು ಮಾಡುವಂಥವರಾಗಿದ್ದಾರೆ. ಯೇಸು ಹೇಳಿದ್ದು, ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಮತ್ತೊಬ್ಬರನ್ನು ದೂಷಿಸಬೇಡ್ರಿ, ಆಗ ನೀವೂ ದೂಷಿಸಲ್ಪಡುವುದಿಲ್ಲ. ಕ್ಷಮಿಸಿರಿ, ಆಗ ನಿಮಗೂ ಕ್ಷಮಿಸಲ್ಪಡುವುದು. ಯೇಸು ಭೂಲೋಕದಲ್ಲಿದ್ದಾಗ ಮನುಷ್ಯನ ರೂಪದಲ್ಲಿದ್ದ ದೇವರಾಗಿದ್ದರೂ ಜನರನ್ನು ತೀರ್ಪು ಮಾಡುವ ಅಧಿಕಾರ ಹೊಂದಿದ್ದರೂ ಯಾರನ್ನೂ ತೀರ್ಪು ಮಾಡಲಿಲ್ಲ. ದೇವರು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೆಯೂ ಮಳೆಯನ್ನು ಬಿಸಿಲನ್ನು ಬರಮಾಡುತ್ತಾನೆ ಎಂದು ಹೇಳಿದನು. ದೇವರು ಪಕ್ಷಪಾತಿಯಲ್ಲ. ಯೇಸು ಸಾವಿರಾರು ಜನರನ್ನು ಗುಣಪಡಿಸಿದ್ದಾನೆ. ಅವರಲ್ಲಿ ಕೆಲವರು ರೋಗಿಗಳು, ಕುಷ್ಠರೋಗಿಗಳು, ಪಾರ್ಶ್ವರೋಗಿಗಳು, ಮೂರ್ಛಾರೋಗಿಗಳು, ಕುರುಡರು, ಕಿವುಡರು ಇದ್ದರು. ಕೆಲವರು ಸತ್ತವರನ್ನೂ ಎಬ್ಬಿಸಿದ್ದಾನೆ. ಗುಣಪಡಿಸುವಾಗ ಕೆಲವರು ಮುಂದೆ ತನ್ನ ವಿರುದ್ಧವಾಗಿ ಹೇಳುವರು ಎಂದು ಗೊತ್ತಿದ್ದರೂ ಸಹ ಅವರೆಲ್ಲರನ್ನು ಗುಣಪಡಿಸಿ ಆಶೀರ್ವದಿಸಿದನು. ನಾವು ಯೇಸುವಿನಂತೆಯೇ ಇರಬೇಕೆಂದು ಆತನು ಬಯಸುತ್ತಾನೆ. ಪ್ರಿಯರೇ, ಯೇಸು ಹೇಳಿದ್ದು, ಕೇಳಿರಿ ನಿಮಗೆ ದೊರೆಯುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಯಾಕೆಂದರೆ ಬೇಡುವ ಪ್ರತಿಯೊಬ್ಬನಿಗೂ ದೊರಕುವುದು, ತಟ್ಟುವ ಪ್ರತಿಯೊಬ್ಬನಿಗೂ ತೆರೆಯಲ್ಪಡುವುದು, ಮತ್ತು ಹುಡುಕುವ ಪ್ರತಿಯೊಬ್ಬನಿಗೂ ಸಿಕ್ಕುವುದು. ಯೇಸು ಬೋಧಿಸಿದಂತೆಯೇ ನಡೆದುಕೊಂಡನು. ಆತನು ಹೇಳಿದ್ದು, ಎಲೈ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನು. ನನ್ನ ನೊಗವನ್ನು ಹೊತ್ತುಕೊಳ್ಳಿರಿ, ನನ್ನಿಂದ ಕಲಿಯಿರಿ, ಯಾಕೆಂದರೆ ನಾನು ದೀನನು ಸೌಮ್ಯವುಳ್ಳವನು ಆಗಿದ್ದೇನೆ. ಒಂದಾನೊಂದು ದಿನ ಪಟ್ಟಣದ ಜನರು ಆತನನ್ನು ರಾಜನನ್ನಾಗಿ ಮಾಡಲು ಆತನ ಬಳಿ ಬಂದರು. ಆದರೆ ಆತನಾದರೂ ಅವರಿಂದ ದೂರ ಹೋಗಿ ಬೆಟ್ಟವನ್ನೇರಿದನು. ಆತನಿಗೆ ಭೂಲೋಕದ ರಾಜನಾಗಲು ಇಷ್ಟವಿರಲಿಲ್ಲ. ಆತನು ಬಡವರೊಂದಿಗೆ ತನ್ನ ಸಂಪರ್ಕವನ್ನು ಇಟ್ಟುಕೊಂಡಿದನು. ಆತನಿಗೆ ಮಲಗಲೂ ಸ್ಥಳವಿರಲಿಲ್ಲ. ಆತನು ಹೇಳಿದ್ದು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಗೂಡುಗಳಿವೆ, ನರಿಗಳಿಗೆ ಗುದ್ದುಗಳಿವೆ, ಆದರೆ ಆತನಿಗಾದರೂ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ. ನನ್ನ ಪ್ರಿಯರೇ, ಯೇಸು ದೇವರಾಗಿದ್ದರೂ ಸಹ ಆತನು ಭೂಲೋಕದಲ್ಲಿ ನಮ್ಮಂತೆಯೇ ಒಬ್ಬ ಬಡವನಾಗಿ ಜೀವಿಸಿದ್ದರಿಂದ ನಮ್ಮ ಎಲ್ಲ ನೋವುಗಳನ್ನು, ಕಷ್ಟಗಳನ್ನು, ಸಂಕಟಗಳನ್ನು, ಬಲಹೀನತೆಗಳನ್ನು ಬಲ್ಲವನಾಗಿದ್ದಾನೆ. ಒಂದು ಇರುವೆಯ ಜೀವಿತ ಮತ್ತು ಅದರ ಚಿಂತೆಯನ್ನು ನೀವು ತಿಳಿಯಬೇಕಾದರೆ ನೀವು ಸಹ ಇರುವೆಯಂತೆ ಆಗಬೇಕಲ್ಲವೇ? ಇಲ್ಲಿ ನೋಡುವಾಗ ದೇವರು ಮನುಷ್ಯನಾಗಿ ನಮ್ಮ ಮಧ್ಯೆ ವಾಸ ಮಾಡಿದನು. ಆತನೇ ಯೇಸು. ನಿಮ್ಮ ಜೀವಿತವನ್ನು ಯೇಸುವಿನ ಬಳಿ ತನ್ನಿರಿ. ನೀವು ಪ್ರಯತ್ನಿಸುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತಾನೆ. ನೀವು ಜೀವನವನ್ನು ಪಡೆಯುವಂತೆಯೂ ಆ ಜೀವವು ಪರಿಪೂರ್ಣವಾಗಿರುವಂತೆಯೂ ನಾನು ಲೋಕಕ್ಕೆ ಬಂದನು ಎಂದು ಯೇಸು ಹೇಳಿದ್ದಾನೆ. ಇಂದು ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿರಿ. ನಿಮ್ಮ ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ ಆತನಿಂದ ದೊರಕುವ ಪರಿಪೂರ್ಣವಾದ ಆನಂದ ಮತ್ತು ಶಾಂತಿಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಹುರಿದುಂಬಿಸುತ್ತೇನೆ. ನಾವು ಒಟ್ಟಾಗಿ ಪ್ರಾರ್ಥಿಸೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಕರ್ತನಾದ ಯೇಸುವೆ, ಇಂದು ನನ್ನ ಎಲ್ಲ ನೋವು, ಕಷ್ಟ ಮತ್ತು ನನ್ನ ಜೀವಿತದ ಎಲ್ಲ ಚಿಂತೆಯನ್ನು ನಿನ್ನ ಬಳಿ ತಂದಿದ್ದೇನೆ. ನಮ್ಮ ಪರಲೋಕದ ತಂದೆಯೇ, ನಮ್ಮ ಜೀವಿತವನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವಿನೊಂದಿಗೆ ಆ ಪರಿಪೂರ್ಣವಾದ ಸಮೃದ್ಧಿ ಜೀವಿತವನ್ನು ಅನುಗ್ರಹಿಸು. ನಿನ್ನ ವಾಕ್ಯದಂತೆಯೇ ನಡೆಯಲು ಬಯಸುತ್ತೇವೆ. ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕರಿಸು. ಆಮೇನ್. ಪ್ರಿಯರೇ, ನಿಮ್ಮಲ್ಲಿ ಪ್ರಾರ್ಥನಾ ಮನವಿಗಳಿದ್ದರೆ ದಯಮಾಡಿ ನಮಗೆ ಪತ್ರ ಬರೀರಿ ಅಥವಾ ಕರೆ ಮಾಡಿ. ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಸಂತೋಷದಿಂದ ಕಾದಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.